ಎಲ್ಲರಿಗೂ ಸ್ವಾಗತ. ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಮಾನಸ 89.6 FM. ಕನಸುಗಳ ದಿಟ್ಟ ಹೆಜ್ಜೆ, ಇದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸ್ತುತಿ.
ರೇಡಿಯೋ ಮಾನಸ 89.6 FM.
ರೇಡಿಯೋ ಮಾನಸ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವರ್ಷ ಫೆಬ್ರವರಿ 28ರಂದು ನೊಬೆಲ್ ಪ್ರಶಸ್ತಿ ವಿಜೇತ ಡಾ ಸಿವಿ ರಾಮನ್ ಅವರಿಗೆ ಗೌರವ ಸಲ್ಲಿಸಲು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತೆ. ಹಾಗಾಗಿ ಇಂದು ಫೆಬ್ರವರಿ 28ರಂದು ವಿಜ್ಞಾನ ದಿನ ಎಂದು ಎಲ್ಲರೂ ಕೂಡ ಆಚರಿಸುತ್ತೇವೆ.
ನಮ್ಮ ರೇಡಿಯೋ ಮಾನಸ 89.6 FM ಅದರ ವಿಶೇಷ ಕಾರ್ಯಕ್ರಮಕ್ಕೆ ಇಂದು ಅತಿಥಿಯಾಗಿ ಆಗಮಿಸಿರುವವರು ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ವಿಖ್ಯಾತ ವಿಜ್ಞಾನಿಗಳು ಆದ ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರು. ಆತ್ಮೀಯ ಕೇಳುಗರೆ, ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರು ವಿಜ್ಞಾನ ಕ್ಷೇತ್ರದಲ್ಲಿ, ಅದರಲ್ಲೂ ರಸಾಯನ ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿರುವ ವಿಜ್ಞಾನಿಗಳು. ರಾಷ್ಟ್ರೀಯ ವಿಜ್ಞಾನ ದಿನವಾದ ಇವತ್ತು ಅವರನ್ನು ಸಂದರ್ಶಿಸೋದು ನಮಗೆಲ್ಲ ಅತ್ಯಂತ ಸಂಭ್ರಮದ ಒಂದು ಸಂಗತಿಯಾಗಿದೆ. ತಮಗೆ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು. ರೇಡಿಯೋ ಮಾನಸ ಸ್ಟುಡಿಯೋಕ್ಕೆ ನಿಮಗೆ ಆತ್ಮೀಯವಾದಂಥ ಸ್ವಾಗತ. ರೇಡಿಯೋ ಮಾನಸ 89.6 FM ಅದನ್ನು ಕೇಳ್ತಾ ಇರುವಂಥ ವಿದ್ಯಾರ್ಥಿಗಳು ಹಾಗೂ ಇತರ ಕೇಳುಗರು ನಿಮ್ಮ ಮಾತುಗಳನ್ನ ಬಹಳ ಗಮನವಿಟ್ಟು ಕೇಳಿಸ್ಕೊತಾ ಇದ್ದಾರೆ ಸಂದರ್ಶನದಲ್ಲಿ ಇವತ್ತು. ಸರ್, ನಮ್ಮ ನಾಡಿನ ಲಕ್ಷಾಂತರ ವಿದ್ಯಾರ್ಥಿಗಳ ಹಾಗೆ ತಾವು ಗ್ರಾಮಾಂತರ ಪ್ರದೇಶದಿಂದ ಬಂದವರು, ಆದರೂ ಕೂಡ ಆರಂಭದಲ್ಲೇ ತಾವು ವಿಜ್ಞಾನದ ವಿಷಯಗಳಿಗೆ ಮನಸ್ಸೋತ್ರಿ, ರಸಾಯನ ವಿಜ್ಞಾನ ನಿಮ್ಮನ್ನು ಕೈಬೀಸಿ ಕರೆಯಿತು, ಇದರ ರಹಸ್ಯವೇನು ಸರ್?
ಮೊದಲನೇದಾಗಿ ನನ್ನನ್ನು ಈ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ನನ್ನನ್ನು ಕರೆದಿದ್ದೀರಿ. ಈ ದಿನ ಭಾಳ ಅತ್ಯುನ್ನತ ದಿವಸ. ಫೆಬ್ರವರಿ 28 ರಾಮನ್ ಎಫೆಕ್ಟ್ ಕಂಡಿಡಲಾಗಿ ಅದರ ನೆನಪಿಗೋಸ್ಕರ ಈ ನ್ಯಾಷನಲ್ ಸೈನ್ಸ್ ಡೇ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ರಿಗೂ ಕೂಡ, ನಮ್ಮ ವಿಜ್ಞಾನ ಕ್ಷೇತ್ರದಲ್ಲಿ ಮಾಡೋರು ಎಲ್ರಿಗೂ ಕೂಡ ಇದೊಂದು ಒಂಥರ ಪ್ರೋತ್ಸಾಹ. ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಬಂದಿತ್ತು. ಅವರ ಕ್ರೂಗಾಗಿ ಈ ನೆನಪಿಗೋಸ್ಕರ ಪ್ರತಿ ವರ್ಷವೂ ಕೂಡ ನಾವು ಫೆಬ್ರವರಿ 28ರಂದು ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಕಾರಣ, ಇವತ್ತು ರಾಮನ್, ಸಿ ವಿ ರಾಮನ್ ಅವರು ಕಂಡಿರ್ತಕ್ಕಂಥ ರಾಮನ್ ಎಫೆಕ್ಟ್ ಬಗ್ಗೆ ಒಂದೇ ಅಲ್ಲ, ಅದೇ ರೀತಿಯಲ್ಲಿ ನಮ್ಮ ಕಿರಿಯ ವಿಜ್ಞಾನಿಗಳು, ಹೆಚ್ಚಿನ ಜನರು ವಿಜ್ಞಾನಕ್ಕೆ ಆಸಕ್ತಿಯನ್ನು ವಹಿಸಿ ಈ ದೇಶವನ್ನು, ಈ ಪ್ರಪಂಚವನ್ನು ಮುನ್ನಡೆಸಬೇಕು ಅನ್ನೋದು ಒಂದು ಕ್ರೂ. ನ್ಯಾಷನಲ್ ಸೈನ್ಸ್ ಡೇ ಎಲ್ಲರೂ ಕೂಡ ಮಾಡ್ತೇವೆ, ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ, ಈ ಮುಂದಿನ ಬರ್ತಕ್ಕಂಥ ಪೀಳಿಗೆಗೆ ವಿಜ್ಞಾನವನ್ನು ಅವರ ತಿಳಿ ಹೇಳಿ ಅವರು ಕಲ್ತ್ಕೊಂಡು ನಮ್ಮ ಸಮಾಜವನ್ನು, ನಮ್ಮ ದೇಶವನ್ನು, ನಮ್ಮ ಪ್ರಪಂಚವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಇವತ್ತು ವಿಜ್ಞಾನ ಕ್ಷೇತ್ರ ಮರೆತರೆ ಈ ದೇಶದ ಪ್ರಗತಿ ಸಾಧ್ಯ ಇಲ್ಲ, ಈ ಪ್ರಪಂಚದ ಪ್ರಗತಿ ಸಾಧ್ಯ ಇಲ್ಲ. ಇದು ಎಲ್ಲ ಪಾಶ್ಚಿಮಾತ್ಯ ದೇಶಗಳು ಕೂಡ ಇದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನಾನು ಚಿಕ್ಕ ವಯಸ್ಸಿನಲ್ಲಿ ಹಳ್ಳಿಯಿಂದ ಬಂದವನು, ನನಗೆ ಯಾವುದೇ ತರವಾದ ಮಾರ್ಗದರ್ಶನ ಇರಲಿಲ್ಲ. ಕಾರಣ ನಮ್ಮ ಹಳ್ಳಿನಲ್ಲಿ ನಮ್ಮ ತಂದೆ ತಾಯಿಗಳು ಇಲ್ಲಿಟ್ರೇಟ್ ಅಂದರೆ ಅವರು ವಿದ್ಯಾವಂತರು, ಅವ್ರಿಗೆ ಮನೆಯಲ್ಲಿ ಇದ್ದಂಥ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಭೂಮಿನಲ್ಲಿ ಕೆಲಸ ಮಾಡಬೇಕು, ಪ್ರತಿನಿತ್ಯ ಅವ್ರ ಜೀವನ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೂ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ನಮ್ಮ ತಾಯಿ ಅವ್ರಿಗೆ ಸ್ಕೂಲ್ಗೆ ಹೋಗಲಿ
ಅದನ್ನು ವಿದ್ಯೆ ಕಲೀಲಿ
ಅನ್ನೋದು ಆಸಕ್ತಿ ಜಾಸ್ತಿ. ನಮ್ಮ ತಂದೆ ಅವರು ಮೂಢರಾದ್ರಿಂದ ನಮ್ಮ ತಾಯಿಗೆ ನಮ್ಮ ಮನೆಯಲ್ಲೂ ಒಬ್ಬ ಮಗ ಶಾಲೆಗೆ ಹೋಗಲಿ ಅನ್ನೋದು ವಿದ್ಯೆ ಕಲೀಲಿ ಅನ್ನೋದು ಬಹಳಷ್ಟು ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿ ಮನೆ ಕೆಲಸ ಜೊತೆಗೆ
ಕೃಷಿಯಲ್ಲೂ ಭಾಗವಹಿಸಿದಿರಿ,
ಎಲ್ಲ ಒಂದು ಕೆಲಸವನ್ನು ಮಾಡಿಕೊಂಡೇ ನಾನು ಶಾಲೆಗೆ ಹೋಗಿದ್ದೆ. ಇದು ಓದ್ತಾ ಓದ್ತಾ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ಒಬ್ಬರು ಸಣ್ಣೇಗೌಡರು ಅಂತಿದ್ರು, ಅವರು ಮ್ಯಾಥಮೆಟಿಕ್ಸ್ ಹೇಳ್ಕೊಡೋರು. ಇನ್ನೊಬ್ಬರು ಪಶುಪತಿ ಅಂತಿದ್ರು, ಮಿಸ್ಟರ್ ಅಂತಿದ್ರು, ಅವರು ಸೈನ್ಸ್ ಹೇಳ್ಕೊಡೋರು. ಆರ್ಟ್ಸ್ಗೆ ಬೇರೆ ಬೇರೆಯವರು. ಹೈಸ್ಕೂಲ್ನಲ್ಲಿ ಬಂದಾಗ ನಾನು ಹೆಚ್ಚು ನನಗೆ ವಿಜ್ಞಾನ ಓದಬೇಕು ಅಂತ ಶುರುವಾಗಿದ್ದೆ ಹೈಸ್ಕೂಲ್ನಲ್ಲಿ. ಹೈಸ್ಕೂಲ್ನಲ್ಲಿ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ನಮ್ಮ ಟೀಚರ್ಸ್ ಇದ್ರಲ್ಲ,
ಇನ್ಸ್ಪೈರ್ ಮಾಡಿದ್ರು,
ಇನ್ಸ್ಪೈರ್ ಮಾಡೋದು ಜೊತೆಗೆ ಅವ್ರಿಗೆ ಪಾಠವನ್ನು ಹೇಳ್ಕೊಡ್ತಿದ್ರಲ್ಲ, ಆ ರೀತಿನಲ್ಲಿ ಐ ಥಿಂಕ್ ಇವತ್ತು ಕೂಡ ನಾನು ನೋಡ್ಲಿಕ್ಕೆ ಸಾಧ್ಯ. ಅವರು ಪಾಠ ಹೇಳ್ಕೊಡ್ತಿದ್ರಲ್ಲ ಸೈನ್ಸು ಮ್ಯಾಥಮೆಟಿಕ್ಸು ಇವೆಲ್ಲವನ್ನ ಹೇಳ್ಕೊಡ್ತಾ ಇರೋದು ನನಗೆ ಇನ್ಸ್ಪೈರ್ ಆಗೋದು ಹೈಸ್ಕೂಲ್ನಲ್ಲಿ. ನಾನು ಅವ್ರೇನು ಹೇಳಿದ್ರು ಕೂಡ ನಾನು ಬರ್ಕೊಂಡು ಹೋಗೋದು, ಓದೋದು, ಅವ್ರಿಗೆ ಹೇಳೋದು. ಸೈನ್ಸ್ನಲ್ಲಿ ಬಹಳಷ್ಟು ಮುಂದೆ ಬಂದು ಬಂದು ಅರ್ಥ ಮಾಡಿಕೊಂಡು ಕೆಲಸವನ್ನು ಮಾಡೋದು ಅದು ನನ್ನ ಹೈಸ್ಕೂಲಿಂದನೇ ಶುರುವಾಯಿತು.
ಕಾಲೇಜ್ ಹೋದ್ಮೇಲೆ ತಮಗೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್,
ಇನ್ನೊಂದು ಪಿ ಯು ಸಿನಲ್ಲಿ ನಾನು ಸೈನ್ಸ್ನೇ ತೆಗೆದುಕೊಂಡೆ. ಪಿ ಯು ಸಿನಲ್ಲಿ ಪಿ ಸಿ ಎಂ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಅಂತ ನಾಲ್ಕು ಕಾಂಬಿನೇಷನ್ ಇರ್ತಕ್ಕಂಥದ್ದು 2 ವರ್ಷದ ಪಿ ಯು ಸಿನಲ್ಲಿ ತಗೊಂಡಾಗ ಆ್ಯಕ್ಚುಲಿ ಆವಾಗ ಕನ್ನಡದಲ್ಲಿ ಪಾಠ ಮಾಡಲಿಕ್ಕೆ ಭಾಳಷ್ಟು ಕಷ್ಟ ಈ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿನ.
ಹೌದು.
ಆದರೆ ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಟೀಚರ್ಸು ಪಿ ಯು ಸಿಗೆ ನನ್ನ ಕನ್ನಡದಲ್ಲಿ ಪಾಠ ಮಾಡೋರು.
ನನ್ನ ಕಾಲೇಜಲ್ಲಿ ಸುಬ್ಬಾ ಭಟ್ರ ಕೆಮಿಸ್ಟ್ರಿ ಇತ್ತು, ಸಿಬೈನವ್ರು ಫಿಸಿಕ್ಸ್ ಇತ್ತು, ಆದ್ರೂ ಮೇಷ್ ಸುಲಲಿತವಾಗಿ ಕನ್ನಡದಲ್ಲಿ ಬರ್ತಾ ಇರಲಿಲ್ಲ, ಇಂಗ್ಲೀಷೇ ಬರ
ಇಂಗ್ಲೀಷೇ ಪ್ರಾಮುಖ್ಯತೆ. ಬಟ್ ನಾನು ಹಿಂಗೆ ಕನ್ನಡ ಮೀಡಿಯಂನಲ್ಲಿ ಪಿ ಯು ಸಿನಲ್ಲಿ ನಾನು ಒಬ್ಬನೇ ಒಬ್ಬ ಪಾಸ್ ಆಗಿದ್ದನು ಕನ್ನಡ ಮೀಡಿಯಂನಲ್ಲಿ. ಮತ್ತೆ ನಾನು ಬಿ ಎಸ್ ಸಿಗೆ ಬಂದೆ, ಯುವರಾಜಸ್ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದಾಗ ಚಮಯ ಅಂತ
ಪ್ರಿನ್ಸಿಪಲ್
ಅವರು ನಿನ್ ಕನ್ನಡ ಆವಾಗ ತಾನೆ ದೇ ಜವರೇಗೌಡರು ವೈಸ್ ಚಾನ್ಸಲರ್ ಅವರು ಬಿ ಎಸ್ ಸಿನ ಕನ್ನಡ ಮೀಡಿಯಂನಲ್ಲಿ ಮಾಡಬೇಕು ಅಂತ ಹಾಕಿದ್ರು. ನಾವು ಅಪ್ಲಿಕೇಶನ್ ಹಾಕಿದಾಗ ಎಲ್ಲರೂ ಹೇಳಿದ್ರು ನೀವು ಕನ್ನಡ ಮೀಡಿಯಂ ತಗೊಂಡ್ರೆ ನೀನು ಮುಂದುವರಿಯಲಿಕ್ಕೆ ಆಗೋದಿಲ್ಲ, ಇಂಗ್ಲೀಷ್ ಮೀಡಿಯಮೇ ತಗೋಬೇಕು, ನಾವು ಓದ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರು. ಆದರೂ ಚಾಮಯ್ಯನವರು ಫೋರ್ಸ್ ಮಾಡಿ ನನಗೆ ಕನ್ನಡ ಮೀಡಿಯಂನೇ ಕೊಟ್ಟರು. ಕನ್ನಡ ಮೀಡಿಯಂನಲ್ಲಿ ಬಿ ಎಸ್ ಸಿನಲ್ಲಿ ಪಾಠ ಮಾಡಲಿಕ್ಕೆ ಮೇಷ್ಟಗಳು ಸಿಗ್ತಿರ್ಲಿಲ್ಲ.
ಹೌದು.
ಅವಾಗ ನೋಡ್ಬಿಟ್ಟು ಬುಚ್ಚಿಬಿಟ್ರು. ಬಿಗಿನಿಂಗಲ್ಲಿ ಭಾಳ ಕಷ್ಟ ಆಯಿತು, ನಮಗೆ ಮೇಷ್ಟಗಳು ಬರ್ತಿರ್ಲಿಲ್ಲ, ಕನ್ನಡದಲ್ಲಿ ಪಾಠ ಮಾಡಲಿಕ್ಕೆ ಆಗ್ತಿರಲಿಲ್ಲ. ನಾನೇನು ಮಾಡಿದೆ, ಶಾರದಾ ವಿಲಾಸ್ಗೆ ಟ್ರಾನ್ಸ್ಫರ್ ತಗೊಂಡೆ.
ಸರಿ ಸರ್.
ಅಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ನನಗೆ ಸೀಟು ಕೊಟ್ಟರು. ಶಾರದಾ ವಿಲಾಸ್ ಕಾಲೇಜ್ನಲ್ಲಿ
ಬಹಳ ಒಳ್ಳೊಳ್ಳೆ
ಎಂಥ ದಿಗ್ಗಜರು, ಎಲ್ ರಮೇಶ್ ಚಂದ್ರ,
ಜನಾರ್ದನ್ ರಾವ್ ತಮಗೆ ಬಹಳ ಇಷ್ಟ, ಕೆಮಿಸ್ಟ್ರಿ ಇವತ್ತಿಗೂ ಕೂಡ
ನಾನೇನಾದ್ರು ಕೆಮಿಸ್ಟ್ರಿ ಇದ್ರೆ ಜನಾರ್ದನ್ ರಾವ್.
ಹೌದು.
ಅವ್ರು ಹೇಳ್ತಿರೋ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅವ್ರ ಕೆಮಿಸ್ಟ್ರಿನ ಬಿ ಎಸ್ ಸಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದಿದ್ದೆ ನಾನು.
ವಂಡರ್ಫುಲ್ ವಂಡರ್ಫುಲ್.
ಅವತ್ತು ಬಿ ಎಸ್ ಸಿಯಿಂದ ಶುರುವಾದದ್ದು ಎಮ್ ಎಸ್ ಸಿ ಪಿ ಎ ಟಿ ಇನ್ನು ಮುಂದಕ್ಕೆಲ್ಲ ನಾನು ಕೆಮಿಸ್ಟ್ರಿನೇ ಮುಂದುವರ್ಸ್ಕೊಂಡು ಬಂದಿರತಕ್ಕಂಥದ್ದು. ಆಸಕ್ತಿ ಶುರುವಾಗಿದ್ದೆ ನನಗೆ ಎಸ್ ಹೈಸ್ಕೂಲು ಪಿ ಯು ಸಿ ಮತ್ತೆ ಬಿ ಎಸ್ ಸಿಯಿಂದ. ಹೈಯೆಸ್ಟ್ ಮಾರ್ಕ್ಸ್ ಬಂದಾಗ ಶಾರದಾ ವಿಲಾಸ್ ಕಾಲದಲ್ಲಿ ಎಮ್ ಎಸ್ ಸಿನಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ನನಗೆ ಎಮ್ ಎಸ್ ಸಿ
ಅಡ್ಮಿಷನ್ ಸಿಕ್ಕಿ.
ಕೆಮಿಸ್ಟ್ರಿ ಮಾತ್ರ ನಾನು
ಆಯ್ಕೆ ಮಾಡ್ಕೊಂಡ್ರಿ. ಭಾಳ ಸಂತೋಷ ಸರ್. ಈ ರಾಷ್ಟ್ರೀಯ ವಿಜ್ಞಾನ ದಿನದ ಸಂದರ್ಭದಲ್ಲಿ ಕೆಲವೇ ಕೆಲವು ಪ್ರಶ್ನೆಗಳನ್ನ ನಮ್ಮ ಕಣ್ಣೆದುರಿಗಿಟ್ಕೊಂಡು ತಮ್ಮಿಂದ ಉತ್ತರವನ್ನು ಪಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ. ಆ ದೃಷ್ಟಿಯಲ್ಲಿ 10 ಪೇಟೆಂಟ್ಗಳನ್ನ ತಾವು ಗಳಿಸಿದ್ದೀರಿ. ಈ ಪೇಟೆಂಟ್ ಅಂದರೆ ನೀವೇ ಕಂಡುಹಿಡಿದಿರುವಂಥ ಪದಾರ್ಥಗಳ ಏಕಸ್ವಾಮ್ಯ ತಮ್ಮದಾಗಿರುತ್ತೆ. 2-3 ಪೇಟೆಂಟ್ ಪಡೆಯೋದೇ ಕಷ್ಟ. ಈ ವಿಚಾರದಲ್ಲಿ 10 ಪೇಟೆಂಟ್ಗಳನ್ನ ನೀವು ಪಡೆದಿದ್ದೀರಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
ನಿಮಗೆ ಗೊತ್ತಿದೆ ನಾನು ಎಮ್ ಎಸ್ ಸಿ ಮುಗಿದ್ಮೇಲೆ ಪಿ ಎಚ್ ಡಿ ಮಾಡಿ ಫಸ್ಟು ರಿಸರ್ಚ್ ಮಾಡಲಿಕ್ಕೆ ಕೆನಡಾಕ್ಕೆ ಹೋದೆ. ಅಲ್ಲಿ ಕೆಮಿಸ್ಟ್ರಿ ಮಾಡಿದೆ, ಅಲ್ಲೊಂದು 3 ವರ್ಷ ಇದ್ದೆ. ಮತ್ತೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು ನಾನು ಕೆಲಸನ ತೆಗೆದುಕೊಂಡು ಮತ್ತೆ ನಾನು ವಾಪಸ್ ಅಮೇರಿಕಕ್ಕೆ ಒಂದು 3 ವರ್ಷ ಪೋಸ್ಟ್ ಡಾಕ್ಟರ್ ರಿಸರ್ಚ್ಗೆ ಹೋದೆ. ಪೋಸ್ಟ್ ಡಾಕ್ಟರ್ ರಿಸರ್ಚ್ಗೆ ಹೋದಾಗ ನನಗೆ ಅನುಭವ ಕೆನಡಾದಲ್ಲಿ ಒಂದು 3 ವರ್ಷ, ಅಮೆರಿಕದಲ್ಲಿ ಒಂದು 3 ವರ್ಷದ ಅನುಭವ, ನಾನೇ ಇಂಡಿಪೆಂಡೆಂಟಾಗಿ ರಿಸರ್ಚ್ ಮಾಡಬೇಕು. ಅಮೆರಿಕದಲ್ಲಿ ಕ್ಯಾನ್ಸರ್ ರಿಲೇಟೆಡ್ ಮಾಲಿಕ್ಯೂಲ್ಸ್ ಮೇಲೆ ರಿಸರ್ಚ್ ಮಾಡಿದೆ. ಕೆನಡಾದಲ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಮೆಕ್ಯಾನಿಸಮ್ ಮೇಲೆ ಕೆಲಸ ಮಾಡಿದೆ. ಅಮೆರಿಕದಲ್ಲಿ ಮಾಡಿದಂತಹದ್ದು ಕ್ಯಾನ್ಸರ್ ರಿಲೇಟೆಡ್ಡು. ಅದಕ್ಕೋಸ್ಕರ ನಾನು ವಾಪಸ್ ಅಮೆರಿಕದಿಂದ ಬಂದಮೇಲೆ, ನಿಮಗೆ ಗೊತ್ತಿದೆ ಸ್ಟೇಟ್ ಯೂನಿವರ್ಸಿಟೀಸಲ್ಲಿ ಫಂಡಿಂಗ್ ಎಲ್ಲ ಭಾಳ ಕಷ್ಟ.
ಹೌದು,
ಅಲ್ಲಿ ಅಮೆರಿಕದಲ್ಲಿ ಇದ್ದಂಥ ಇನ್ಸ್ಟ್ರೂಮೆಂಟ್ಸು ಸವಲತ್ತುಗಳು ಇಲ್ಲಿ ಕಷ್ಟ. ಇಲ್ಲಿ ಸಿಗೋ ಇನ್ಸ್ಟ್ರೂಮೆಂಟು ಇಲ್ಲಿ ಸಿಗೋ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಒಂದು ಪ್ರಾಜೆಕ್ಟ್ ಬರೆದೆ. ನಾನು ಕ್ಯಾನ್ಸರ್ ರಿಲೇಟೆಡ್ಡು ನಾನು ರಿಸರ್ಚ್ ಮಾಡ್ತೀನಿ, ನನಗೆ ಒಂದು 10 ಲಕ್ಷ ರೂಪಾಯಿ ಕೊಡಿ ಅಂತ. ಆವಾಗ ಪ್ರೊಫೆಸರ್ ಗೋವರ್ಧನ್ ಮೆಹ್ತಾ ವಾಸ್ ದಿ ಚೇರ್ಮನ್. ನಾನು ಅಮೆರಿಕ ಕೆನಡಾದಲ್ಲಿ ಮಾಡಿದ ಹಿನ್ನೆಲೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು 10 ಲಕ್ಷನ
ಸ್ಯಾಂಕ್ಷನ್ ಮಾಡಿದರು.
ಅದು ನನಗೆ ಬೇಸಿಸು. ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನನ್ನ ಹುದ್ದೆಯನ್ನು, ನಾನು ಪಿ ಎಚ್ ಡಿ ಮಾಡಿದ್ದು ಬೇರೆ, ಇವತ್ತು ನಾನು ಇರೋದೇ ಬೇರೆ. ನಾನು ಬಿಕಾಸ್ ಆಫ್ ಮೈ ಎಕ್ಸ್ಪೋಜರ್ ಟು ವೆಸ್ಟರ್ನ್ ಕಂಟ್ರೀಸ್, ಕೆನಡಾ, ಯುನೈಟೆಡ್ ಸ್ಟೇಟ್ಸ್, ಆಮೇಲೆ ಜಪಾನ್ಗೆ ಹೋದೆ, ಜರ್ಮನಿಗೆ ಹೋದೆ, ಪೋಲೆಂಡ್ಗೆ ಹೋದೆ, ಎಲ್ಲ ಕಡೆ ರಿಸರ್ಚ್ನ ಕೋರಿಸ್ಕೊಂಡು ಪ್ರತಿ ವರ್ಷವೂ ನಾನು ಹೋಗಿ ಒಂದು 10 ವರ್ಷಗಳ ಕಾಲ ಹೊರಗಿನ ದೇಶದಲ್ಲಿ ಕೆಲಸ ಮಾಡಿದೆ. ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಾಗ ಈ ಹೊಸ ಹೊಸದು ಏನಾದ್ರು ಮಾಡಲೇಬೇಕು, ನಾನು ಇಲ್ಲಿರೋ ಸವಲತ್ತನ್ನು ಉಪಯೋಗಿಸ್ಕೊಂಡು ತಲೆನ ಬ್ರೈನ್ನ ಹೈಯೆಸ್ಟ್ ಲೆವೆಲ್ನಲ್ಲಿ ಥಿಂಕ್ ಮಾಡಿ ಕ್ಯಾನ್ಸರ್ ರಿಲೇಟೆಡ್ ಮಾಡಬೇಕು ಅಂತ.
ಒಂದು ನೆನಪು ಬರ್ತಾ ಇದೆ ಸರ್ ಈ ಸಂದರ್ಭದಲ್ಲಿ, ಇದು ರಾಷ್ಟ್ರೀಯ ವಿಜ್ಞಾನ ದಿನ ಆಗಿರೋದ್ರಿಂದ ಸರ್ ಸಿ ವಿ ರಾಮನ್ ಅವ್ರನ್ನ ನಾವು ನೆನೆಸ್ಕೊಳ್ತಾ ಇರೋದ್ರಿಂದ ರಾಮನ್ ಎಫೆಕ್ಟ್ ಕಂಡುಹಿಡಿದ್ರೆ ಆ ಒಂದು ಸಂಭ್ರಮದಲ್ಲಿ ಈ ಸ್ಮರಣೆಯಲ್ಲಿ ದಿನ ಆಗ್ತಾ ಇರೋದ್ರಿಂದ ಒಂದು ನೆನಪೇನೆಂದರೆ ರಾಮನ್ ಅವ್ರು ಹೇಳಿದ್ದು ಆ್ಯಕ್ಚುಯಲ್ ಕೊಟೇಶನ್ ಮರೆತೋಗಿದೆ, ನಮಗೇನು ಸಿಗುತ್ತೆ ನಮ್ಮ ಸಂದರ್ಭದಲ್ಲಿ ಅದರಲ್ಲೇ ನಾವು ಅದ್ಭುತವಾದ ಸಂಶೋಧನೆ ಮಾಡ್ಬೋದು ಅಂತ ಹೇಳಿದ್ರು. ಆ ತಾವು ಹೇಳುವಾಗ ನನಗೆ
ನಾನು ಎಕ್ಸಾಕ್ಟ್ಲಿ ಅದನ್ನೇ ಉಪಯೋಗಿಸ್ಕೊಂಡು ನಮ್ಮ ದೇಶದಲ್ಲಿ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇಲ್ಲ ಅಂತ ನಾನು ಎದೆಗುಂದಿಲ್ಲ.
ಸಬೂಬು ಹೇಳಿಲ್ಲ.
ನಾನು ಇರೋದನ್ನ ಉಪಯೋಗಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ.
ಅದ್ಭುತ.
ನಾನು ಮಾಡಿದ್ದು ಕಷ್ಟಪಟ್ಟಿದ್ರಿಂದನೇ ನಾನು ಈ ಲೆವೆಲ್ಗೆ ಬಂದಿದ್ದು. ನೋಡಿ, ಬಿಗಿನಿಂಗಲ್ಲಿ ನಾನು ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿರೋ ಸೈಂಟಿಸ್ಟ್ಗಳೆಲ್ಲ ಕೇಳುವೆ, ಜವಾಹರ್ಲಾಲ್ ನೆಹರು ಸೆಂಟರ್ಸ್ ಅವ್ರಿಗೋಗಿ ಕೇಳುವೆ, ನಾನು ಹೋಗಿ ಅಮೆರಿಕ ಅಲ್ಲಿ ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂಚೂರು ಸಹಾಯ ಮಾಡಿ, ಬಯಾಲಜಿ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ನಮ್ಮ ಸವಲತ್ತಿಲ್ಲ, ನೀವು ನನಗೆ ಸಹಾಯ ಮಾಡಿಕೊಡಿ ಅಂತ ಹೋಗಿದ್ದೆ. ಅದರಲ್ಲಿ ಮೊದಲು ನನ್ನ ಆದ್ಯತೆ ಕೊಟ್ಟು ಕರ್ಕೊಂಡವರು ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್, ಅದರಲ್ಲಿ ತಪಸ್ ಕುಂದು ಅಂತ ಕ್ಯಾನ್ಸರ್ನಲ್ಲಿ ಮಾಡೋರು. ನಾನು ಏನೇನು ಮಾಲಿಕ್ಯೂಲ್ಸ್ನ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ನನ್ನ ಲ್ಯಾಬೊರೇಟ್ರಿಯಲ್ಲಿ ಮಾಡಿದ್ದೆ, ಇದನ್ನು ಚೆಕ್ ಮಾಡಿಕೊಡ್ಬೇಕು ನೀವು ಅಂತೇಳಿ. ಅವ್ರಿಗೆ ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಇರಲಿಲ್ಲ
ಬಿಗಿನಿಂಗಲ್ಲಿ.
ಏ, ಇವರು ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ಸವಲತ್ತುಗಳಿಲ್ಲ, ಏನು ಮಾಡಬಾರ್ದು ಇವರು ಅನ್ನೋ ತಾತ್ಸಾರದ ಮನೋಭಾವ ಇತ್ತು. ನಾನು ಹೇಳಿದೆ, ಯು ಟೇಕ್ ಎ ಚಾನ್ಸ್, ಗಿವ್ ಮಿ ಎ ಚಾನ್ಸ್, ನಾನು ಸರಿಗಿಲ್ಲ ಅಂತಂದರೆ ನೀವೇನು ನನ್ನ ಮತ್ತೆ ಸೇರಿಸ್ಬೇಡಿ. ಒಂದು 10 ಮಾಲಿಕ್ಯೂಲ್ಸ್ನ ಹೊಸದಾಗಿ ಚೆನ್ನಾಗಿ ನಾನು ಏನೇನು ಅಲ್ಲಿ ತನಕ ತಯಾರು ಮಾಡಿದ್ದೆ ಅವು ಕೊಟ್ಟೆ. ಆ 10ರಲ್ಲಿ ಒಂದು 3-4 ಎಕ್ಸಲೆಂಟ್ ಬಯಾಲಜಿ
ರಿಸಲ್ಟ್ ಬಂತು.
ಅವ್ರಿಗೆ ಆಶ್ಚರ್ಯ ಆಗೋಯ್ತು, ನೀವು ಹೆಂಗೆ ಮಾಡಿದ್ರಿ ಅಂತ. ಅವತ್ತು ಶುರುವಾಯಿತು ನನ್ನ ಅದ್ಭುತವಾದ ನನ್ನ ರಿಸರ್ಚ್ ಸಂಶೋಧನೆ.
ಟರ್ನಿಂಗ್ ಪಾಯಿಂಟ್
ಶುರುವಾಯಿತು. ಆವಾಗ ಅವರು ನಾವು ಪೇಟೆಂಟ್ ಮಾಡಿಕೊಂಡ್ವಿ, ಒಳ್ಳೆ ಪೇಪರ್ಸ್ಗಳ ಪಬ್ಲಿಷ್ ಮಾಡಿದ್ವಿ. ಪ್ಯಾರಲಲ್ ಆಗಿ ಜಪಾನ್ಗೆ ಹೋದೆ, ಪ್ಯಾರಲಲ್ ಆಗಿ ಕೊರಿಯಾಕ್ ಹೋದೆ, ಪ್ಯಾರಲ್ ಆಗಿ ಏನು ಪೋಲೆಂಡ್ಗೆ ಹೋದೆ, ಸೌತ್ ಆಫ್ರಿಕಾ, ಮಲೇರಿಯಾ ಮೇಲೆ ಎಲ್ಲ ನನ್ನ ಎಲ್ಲರ ಜೊತೆನೂ ಸ್ಪ್ರೆಡ್ ಮಾಡಿದೆ ನಾನು ರಿಸರ್ಚ್ನ. ಎಲ್ಲೆಲ್ಲಿ ಏನೇನು ಸಿಗ್ತದೆ ಅವ್ರ ಹತ್ರ ನೋಡಿ, ನಾನು ಹಿಂಗೆ ಮಾಡ್ತಾ ಇದ್ದೀನಿ, ನನಗೆ ನೀವು ಸಹಾಯ ಮಾಡಿ, ಇದು ಓನ್ಲಿ ಮ್ಯೂಚುವಲ್ ಹೆಲ್ಪ್ ಅಂತ ಹೇಳಿ ಅವ್ರು ಕೇಳಿಕೊಂಡು ನಾನು ಮಾಡಿದಾಗ, ನಾನು ಪ್ರತಿಯೊಂದು ಹಜ್ಜನಲ್ಲೂ ಕೂಡ ನಾನು ಮಾಡಿದ್ದು ನನ್ನ ಪಿ ಎಚ್ ಡಿ ಸ್ಟೂಡೆಂಟ್ಸ್ನ ನೆನ್ಕೋಬೇಕು. ನಾನು ಏನು ಹೇಳಿದ್ರು ಪಿ ಎಚ್ ಡಿ ಸ್ಟೂಡೆಂಟ್ಸ್ ಮಾಡೋರು ನನ್ನ ಗೈಡ್.
ನಾನು ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು ಸರ್, ಏನಂದರೆ ಒಂದು ತಾವು 560 ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿದ್ದೀರಿ, 150 ಹೆಚ್ಚು ಸಮ್ಮೇಳನಗಳಲ್ಲಿ ಸಂಶೋಧನಾ ಲೇಖನಗಳನ್ನ ಮಂಡಿಸಿದ್ದೀರಿ, ಇದರ ಜೊತೆಗೆ ಸುಮಾರು 60 ಯುವ ಸಂಶೋಧಕರಿಗೆ ತಾವು ಪಿ ಎಚ್ ಡಿ ಮಾರ್ಗದರ್ಶಕರಾಗಿ ಯಶಸ್ವಿಯಾಗಿ ಆ ಕಾರ್ಯವನ್ನು ನೆರವೇರಿಸ್ಕೊಟ್ಟಿದ್ದೀರಿ. ನಿಮ್ಮ ಸಂಶೋಧನೆ ಜೊತೆಗೆ ಈ ಸಂಶೋಧನಾ ವಿದ್ಯಾರ್ಥಿಗಳನ್ನ ಇಷ್ಟೊಂದು ಜನಕ್ಕೆ ನೀವು ಉನ್ನತ ಪದವಿಯನ್ನು ಪ್ರಾಪ್ತಗೊಳಿಸಿದ್ದೀರಿ, ಇದೆಲ್ಲ ಹೇಗೆ ಸಾಧ್ಯವಾಯಿತು ಅನ್ನೋದೇ ನನ್ನ ಪ್ರಶ್ನೆಯಾಗಿತ್ತು. ತಾವೇ ಅದನ್ನು ವಿದ್ಯಾರ್ಥಿಗಳನ್ನ ನೆನೆಸ್ಕೊಂಡು ಮುಂದುವರಿತಾ ಇದ್ದೀರಿ ಸರ್, ಹೇಗೆ ಸಾಧ್ಯ ಆಯಿತು?
1980s ಶುರು ಮಾಡಿದನು, ಇವತ್ತು ತನಕ ನಾನು ರಿಸರ್ಚ್ ನಿಲ್ಲಿಸಿಲ್ಲ. ರಿಸರ್ಚೇ ನನ್ನ
ಜೀವಾಳ ಮತ್ತೆ
ಒಂದು ದಿವಸದಲ್ಲಿ ಬೆಳಿಗ್ಗೆ ಬಂದ್ರೆ ನಾನು ಪಿ ಐ ಟಿ ಮಾಡುವಾಗ ನಮ್ಮ ಹುಡುಗರಿಗೆ ಹೇಳ್ಕೊಡುವಾಗ ಸುಮಾರು 18 ಗಂಟೆ ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆ ನಾನು 8:30-9 ಗಂಟೆಗೆ ಬಂದರೆ ರಾತ್ರಿ 9 ಗಂಟೆಗೆ ಹೋಗ್ತಿದ್ದೆ ಪ್ರತಿ ದಿವಸ. ಈವನ್ ಟುಡೇ ಒಂದು ದಿವಸ ನನ್ನ ರಿಸರ್ಚ್ ಲ್ಯಾಬ್ಗೆ ಹೋಗಲಿಲ್ಲ ಅಂತಂದರೆ ಅವತ್ತೇನೋ ಕಳ್ಕೊಂಡು ರೀತಿ. ಆ ದಿಕ್ಕಿನಲ್ಲಿ ಎಲ್ಲ ಜನರು ಕಳ್ಕೊಂಡು ಕೊಲಾಬರೇಷನ್ ಮಾಡಿಕೊಂಡು ಇವತ್ತು ಆ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಶ್ರಮ 1980 ಫ್ರಮ್ ಇಂದ ಇವತ್ತು ತನಕ ಈ ನನ್ನ ಪಟ್ಟರ ಶ್ರಮ, ನನ್ನ ಸ್ಟೂಡೆಂಟ್ಸ್ ಹಾಕಿರೋ ಶ್ರಮ. ಅವ್ರು ನನ್ನ ಜೊತೆ ಬಂದಾಗ ನಾನು ಹೇಳ್ಬಿಡುವೆ ಇಸ್ ರಿಯಲಿ ರಿಯಲ್ ಪಿ ಐ ಟಿಸ್
ರೈಟ್.
ನಾವು ಬರ್ಕೊಡಕ್ಕಾಗಲ್ಲ, ನಾನು ಏನು ಹೇಳ್ತೀನಿ ಅದನ್ನು ಮಾಡಬೇಕು.
ಇದು ಜರ್ನಿ ಇರಲಿ. ನೀವು
ಅವರೆಲ್ಲರೂ ಕೂಡ 60 ಜನದಲ್ಲಿ ಸುಮಾರು 30 ಜನ ಔಟ್ಸೈಡ್ ದಿ ಕಂಟ್ರಿ ಇದ್ದಾರೆ.
ವಂಡರ್ಫುಲ್.
ಇನ್ನು 30 ಜನ ಇಲ್ಲೇ ವೆಲ್ ದೇ ಆರ್ ಆಲ್ ವೆಲ್ ಪ್ಲೇಸ್ಡ್. ನಿಜವಾಗ್ಲು ನನಗೆ ಯಾರು ಎಲ್ಲೆಲ್ಲವರೇ ಅಂತ ಗೊತ್ತಿಲ್ಲ. ಇನ್ನೂ 5 ಜನ ನಾನು ರಿಟೈರ್ ಆದ್ರೂ ಕೂಡ ನನ್ನ ಸವಲತ್ತುಗಳು ನನ್ನ ಪೇಟೆಂಟ್ಗಳು ನಿಮ್ಗೆ ಗೊತ್ತಿಲ್ಲ. ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ನಾವು 2 ಮಾಲಿಕ್ಯೂಲ್ಸ್ ಎನ್ ಪಿ ಬಿ ಮತ್ತೆ ಇನ್ನೊಂದು ಪಿ ಎರಡು ಮಾಲಿಕ್ಯೂಲ್ಸು ಈಗ ಕಮರ್ಷಿಯಲ್ ಆಗೋದು. ಕ್ಯಾನ್ಸರ್ಗೆ ನಾವು ಬ್ರೆಸ್ಟ್ ಕ್ಯಾನ್ಸರ್ಗೆ ನಾವು ಪ್ರಪೋಸ್ ಮಾಡಿದ್ವಲ್ಲ ಮಾಲಿಕ್ಯೂಲ್ಸು, ಬಯಾಲಜಿ ಅನಿಮಲ್ ಎಕ್ಸ್ಪೆರಿಮೆಂಟ್ ಎಲ್ಲ ಪ್ರೂವ್ ಮಾಡಿ ಇವತ್ತು ಮಾರ್ಕೆಟ್ಗೆ ಬಂದವು ಹೈಯೆಸ್ಟ್ ರೆವಿನ್ಯೂ. ಈಗ ಮೈಸೂರು ಯೂನಿವರ್ಸಿಟಿಗೆ 100 ವರ್ಷ ಇತಿಹಾಸದಲ್ಲಿ ಯಾರು ರಾಯಲ್ಟಿ ಅಥವಾ ಪೇಟೆಂಟ್ನ ಕಮರ್ಷಿಯಲೈಸ್ ಆಗಿರೋದು ಎಲ್ಲೂ ಇಲ್ಲ. ಫಸ್ಟ್ ಟೈಮ್ ನಾನು ನನ್ನ ಗ್ರೂಪ್ನಲ್ಲಿ ಮಾಡ್ತಕ್ಕಂಥ ನನ್ನ ವಿದ್ಯಾರ್ಥಿಗಳು ಡಾಕ್ಟರ್ ಸಿ ಡಿ ಮೋಹನ್, ಬಸಪ್ಪ, ನಾನು ಇವರೆಲ್ಲ ಸೇರ್ಕೊಂಡು ಮಾಡಿದಂಥ ಆವಿಷ್ಕಾರಗಳಿಂದ ಇವತ್ತು ಪ್ರಪಂಚದಲ್ಲಿ ಈ ಮಾಲಿಕ್ಯೂಲ್ಸು ಹೊಸ್ತಾಗಿ ಆವಿಷ್ಕಾರಗಳನ್ನು ಕಂಡಿಡಿದು ಎಲ್ಲರೂ ಕೂಡ ಬೈ ಮಾಡಿ ಇವತ್ತು ಆ ಮಾಲಿಕ್ಯೂಲ್ಸ್ನ ಇವತ್ತು ಕ್ಲಿನಿಕಲ್ ಟ್ರಯಲ್ಗೆ ಬಿಟ್ಟಿದ್ವಿ ಮನುಷ್ಯನಿಗೆ.
ರೈಟ್ ಸರ್.
ಅದು ಯೂನಿವರ್ಸಿಟಿ ಆಫ್ ಮೈಸೂರಿಗೆ ರಾಯಲ್ಟಿ ಈಗ ಲಾಸ್ಟ್ ಇಯರ್ ಬಂದಿದೆ. ನಮಗೂ ಕೂಡ 5 ಲಕ್ಷ ಆತರಿಗೆ ಅದು ಬಂದಿದೆ. ಇದು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ಯೂನಿವರ್ಸಿಟಿ ಆಫ್ ಮೈಸೂರು ನಮಗೆ ದುಡ್ಡು ಬಂದಿರತಕ್ಕಂಥದ್ದು ಆ ಮಾಲಿಕ್ಯೂಲ್ಸ್. ಅಂದ್ರೆ ಅಷ್ಟು ಪೊಟೆನ್ಶಿಯಲಿಟಿ ಇನ್ ದಿ ಮಾಲಿಕ್ಯೂಲ್ಸ್ ನಾವು ಕಂಡಿರತಕ್ಕಂಥದ್ದು ಮಾಲಿಕ್ಯೂಲು ಬಂದಿರಬೇಕಾದ್ರೆ ಎಲ್ಲ ಈಗ ವರ್ಲ್ಡ್ ವೈಡ್ ರೆಕಗ್ನಿಷನ್. ಓ ರಂಗಪ್ಪ ಅಂಡ್ ಎಟಾಲ್, ರಂಗಪ್ಪನ ಲ್ಯಾಬೊರೇಟರಿಲಿ ಇದಷ್ಟು ಮಾಲಿಕ್ಯೂಲ್ಸ್ ಬಂದವೆ. ನಾವೀಗ ಎಷ್ಟು ಆ ಒಂದು 10 ಮಾಲಿಕ್ಯೂಲ್ಸ್ ಇವತ್ತು ಬಯಲಿಗೆ ಬರ್ಬೇಕಾದ್ರೆ ನಾವು 7,000 ಮಾಲಿಕ್ಯೂಲ್ಸ್ ಸಿಂಥಸೈಸ್ ಮಾಡಿದೀವಿ. ನೀವು ನಾಟ್ ಮಾಡಿರೋದೇ ಅಲ್ಲ ಇದು. ಈ 7,000 ಮಾಲಿಕ್ಯೂಲ್ಸ್ ನಾವ್ ಏನ್ ಮಾಡಿದೀವಿ ಅಷ್ಟು ಎಲ್ಲ ನನ್ನ ಲ್ಯಾಬೊರೇಟರಿ ಮಾಡಿರೋದು. ಈ 60 ಜನ ಏನ್ ಪಿ ಎಚ್ ಡಿ ತಗೊಂಡಿದ್ದಾರೆ, ನಾನೇನ್ ಮಾಡ್ಕೊ ಬಂದಿದ್ದೀನಿ ಔಟ್ ಸೈಡ್ ದಿ ಕಂಟ್ರಿ, ಎಲ್ಲ ನಾವು ಮಾಡಿರೋದು. ಇದು ಎಲ್ಲ ನ್ಯೂ, ಆಲ್ ನ್ಯೂ. ಅವೆಲ್ಲ ನನ್ನ ಅದರಲ್ಲಿ ಚೆಕ್ ಮಾಡಿದ ಅಷ್ಟು ಮಾಲಿಕ್ಯೂಲಲ್ಲಿ ಒಂದು 10 ಮಾಲಿಕ್ಯೂಲ್ಸ್ ವೆರಿ ಪೊಟೆನ್ಶಿಯಲ್. ಎಂತ ಈಗ ಪ್ರಪಂಚದಲ್ಲಿ ನೊಬೆಲ್ ಲಾರಿಯೇಟ್ಗಳು ಯಾವ ಜರ್ನಲ್ಗಳು ಪಬ್ಲಿಷ್ ಮಾಡ್ತಾರೆ ಅಂತ ಜರ್ನಲ್ಗಳಲ್ಲೆಲ್ಲ ಪಬ್ಲಿಷ್ ಮಾಡಿದೀವಿ. ಅದಕ್ಕೇನೆ ಪ್ರಪಂಚದಲ್ಲಿ ನನಗೆ ಈ ಪ್ರಪಂಚದಲ್ಲಿ ಎಲ್ಲೋದ್ರೂ ಕೂಡ ವಿಜ್ಞಾನದಲ್ಲಿ ನನಗೊಂದು ಗೌರವ ಸಿಕ್ಕಿರೋದೆ ಅವರಿಂದ. ನಾನು ಮಾಡಿರೋ ಕೆಲಸದಿಂದ ಅವರಿಂದ ಗೌರವ ಸಿಕ್ಕಿರ್ತಕ್ಕಂಥದ್ದು.
ವಿಸ್ತೃತವಾಗಿ ನೀವು ಮಾಡಿರೋ ಸಂಶೋಧನೆ ಮತ್ತು ಅದರ ಒಂದು ಫಲ ಅದು ಸಮಾಜಕ್ಕೆ ಸಿಕ್ಕತ್ತೆ. ಅದರಿಂದ ವಿಜ್ಞಾನಿಗೆ ಮೂಲತಃ ಧನ್ಯತೆ ಯಾಕೆ ಬರುತ್ತೆ ಅಂದರೆ ಈ ದೃಷ್ಟಿಯಿಂದ ಅವರ ಕಂಡುಹಿಡಿದು ಲೋಕದಲ್ಲಿ ಒಂದು ನೋವನ್ನು ಉಪಶಮನ ಮಾಡೋದಕ್ಕೆ ಕಾಯಿಲೆನಾರು ಗುಣಪಡಿಸೋದಕ್ಕೆ ಅದು ವಿನಿಯೋಗ ಆಗುತ್ತಲ್ಲ, ಅದರಿಂದ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಒಳಗಡೆ ಅಂತರಂಗದಲ್ಲಿ ಒಂದು ತೃಪ್ತಿ, ಒಂದು ಧನ್ಯತೆ, ಸಮಾಜಕ್ಕೆ ನಾನು ಏನೋ ನಾನು ಋಣ ತೀರಿಸ್ತೆ ಅನ್ನೋ ಭಾವ ಇರುತ್ತೆ. ಅದರಿಂದ ಇಲ್ಲಿ ತನಕ ತಾವು ಏನೇನು ಸಂಶೋಧನೆ ಮಾಡಿ ಮತ್ತು ಒಬ್ಬ ಪ್ರೊಫೆಸರಾಗಿ 40-45 ವರ್ಷಗಳಿಂದ ನೀವು ಬೋಧನೆಯೂ ಕೂಡ ಮಾಡಿದ್ದೀರಿ, ಸಂಶೋಧನೆ ಮಾಡಿದ್ದೀರಿ, ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದೀರಿ. ಇದರ ಫಲವಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅಲಂಕರಿಸಿವೆ. ಮುಖ್ಯವಾದ ಕೆಲವನ್ನು ಹೆಸರಿಸೋದಾದರೆ ಪ್ರೊಫೆಸರ್ ವೈ ಟಿ ತಾತಾಚಾರಿ ಪ್ರೆಸ್ಟೀಜಿಯಸ್ ಅವಾರ್ಡ್ ಬಂದಿದೆ, ಸರ್ ಸಿ ವಿ ರಾಮನ್ ಯಂಗ್ ಸೈಂಟಿಸ್ಟ್ ಅವಾರ್ಡ್ ತಮಗೆ ದೊರಕಿತು, ಕೆಮಿಕಲ್ ಸೊಸೈಟಿ ಆಫ್ ಇಂಡಿಯಾ CRISI ಬ್ರಾಂಜ್ ಮೆಡಲ್ ಬಂತು, ಡಾಕ್ಟರ್ ರಾಜಾರಾಮಣ್ಣ ಅವಾರ್ಡ್, ಗ್ಲೋಬಲ್ ಇ ಲರ್ನಿಂಗ್ ಅವಾರ್ಡ್ ಬಂತು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಅವಾರ್ಡ್ಗೆ ತಾವು ಪಾತ್ರರಾಗಿದ್ದೀರಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿದೆ. ಇವೆಲ್ಲದಕ್ಕೂ ಕಳಶಪ್ರಾಯವಾಗಿ ಇತ್ತೀಚೆಗೆ ತಮ್ಮನ್ನು ಹುಡುಕಿ ಬಂದಂಥ ಒಂದು ವಿಶೇಷ ಪ್ರಶಸ್ತಿ ಅಂತ ಹೇಳಿದ್ರೆ ದ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ಅವಾರ್ಡ್. ಇದು ಹೇಳುವಾಗ ನನಗೆ ರೋಮಾಂಚನ ಆಗುತ್ತೆ, ಯಾಕೆಂದರೆ ಪ್ರತಿ ಹಂತದಲ್ಲೂ ಕೂಡ ಬೇರೆ ಬೇರೆ ಪ್ರಶಸ್ತಿಗಳು ಬಂದಾಗ ಅದೇ ಗುಂಗಿನಲ್ಲಿ ನೀವು ಕಾಲ ಕಳೆದೇನೆ, ಮುಂದೆ ಮುಂದಕ್ಕೆ ಹೋಗಬೇಕು, ಹೆಚ್ಚಿನ ರೀತಿಯ ಸಾಧನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಷ್ಟು ಸಾಕಪ್ಪ ಇನ್ನು ನಾನು ವಿರಾಮ ತಗೋತೀನಿ, ವಿಶ್ರಮಿಸ್ಕೊಳ್ತೀನಿ ಅಂತ ನೀವು ಯಾವತ್ತೂ ಅಂದೇ ಇಲ್ಲ. ಈ ನಿರಂತರವಾದ ದುಡಿಮೆ ಗುಟ್ಟೇನು ಸರ್?
ಅದೇ ನಾನು ಈಗ ಸೋಫಾರ್ 40 ವರ್ಷದಿಂದ ಏನೇನು ಮಾಡಿದ್ದೀನಿ ಅವೆಲ್ಲವೂ ಕೂಡ ಓಪನ್ ಬುಕ್ ಇದ್ದಂಗೆ, ಯಾರು ಹೈಡ್ ಅಂಡ್ ಸೀಕ್ ಇಲ್ಲ.
ರೈಟ್.
ಪಬ್ಲಿಷ್ ಮಾಡಿದ್ವಿ, ಈಗ 600 ಪೇಪರ್ ನಾನು ಪಬ್ಲಿಷ್ ಮಾಡ್ಬೇಕಾರೆ ನಾನು ಏನು ಮಾಡಿದ್ದೀನಿ ಅವೆಲ್ಲ ರೆಕಾರ್ಡ್.
ಹೌದು, ಇಟ್ಸ್ ಇನ್ ದಿ ಪಬ್ಲಿಕ್ ಡೊಮೈನ್.
ಇಟ್ಸ್ ಎ ಪಬ್ಲಿಕ್ ಡೊಮೈನ್, ಇಸ್ ವರ್ಲ್ಡ್ ನೋಡ್ತಾ ಇದೆ. 600 ಪ್ರತಿಯೊಂದು 600, ಅದರಲ್ಲಿ ಬೆಸ್ಟ್ ಪೇಪರು, ಹೈ ಕ್ಲಾಸ್ ಪೇಪರು, ಆಮೇಲೆ ಇಡೀ ಪ್ರಪಂಚದಲ್ಲಿ ಎಂತೆಂಥ ಪೇಪರ್ಗಳೆಲ್ಲ ನೋಡಿ. ದ ಫೆಲೋ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಫೆಲೋ ಮಾಡಿದ್ದಾರೆ, ಫೆಲೋ ಆಫ್ ರಾಯಲ್ ಸೊಸೈಟಿ ಆಫ್ ಕೆಮಿಸ್ಟ್ರಿ, ದನ್ ಡಾಕ್ಟರ್ ಆಫ್ ಸೈನ್ಸು, ಅದು ಒಂದು ಕುರು. ನಾನು ಇಂಡಿಪೆಂಡೆಂಟ್ ಆಗಿ ಒಬ್ಬನೇ ಅಲೋನ್ ವಿಥೌಟ್ ದಿ ಗೈಡೆನ್ಸ್ ನಾನು ಮಾಡಿರ್ತಕ್ಕಂಥ ರಿಸರ್ಚ್ಗೆ ಡಾಕ್ಟರ್ ಆಫ್ ಸೈನ್ಸ್ ಯೂನಿವರ್ಸಿಟಿ ಆಫ್
ಅದೊಂದು ಪ್ರೀ ರಿಕ್ವಿಸಿಟ್ ಅಂತ ಕಾಣುತ್ತೆ. ಒಬ್ಬರೇ ಮಾಡಬೇಕು
ಹೌದು, ಆನ್ ಮೈ ಓನ್.
ದಟ್ಸ್ ಕರೆಕ್ಟ್.
ನಾಟ್ ವಿತ್ ದಿ ಹೆಲ್ಪ್ ಆಫ್ ಸ್ಟೂಡೆಂಟ್ಸ್
ರೈಟ್ ಆರ್ ಕಲೀಗ್ಸ್ ಆರ್ ವಾಟ್ ಎವರ್.
ನೋ, ದಟ್ಸ್ ಓನ್ಲಿ ಬೈ ಮೈ ಸೆಲ್ಫ್. ನಾನೇ ಲ್ಯಾಬೊರೇಟರಿನಲ್ಲಿ ನಾನೇ ಕಂಡುಹಿಡಿದು ನಾನೇ ಪಬ್ಲಿಷ್ ಮಾಡಬೇಕು.
ವಂಡರ್ಫುಲ್.
ಅದು ಡಾಕ್ಟರ್ ಆಫ್ ಸೈನ್ಸ್, ಅದು ಹೈಯೆಸ್ಟ್ ಡಿಗ್ರಿ ಇನ್ ದಿ ಕಂಟ್ರಿ, ಅದು ಕೊಟ್ಟಿದ್ದಾರೆ. ಆಮೇಲೆ ಈಗ ನಾನೇನು ಮಾಡಿದೆ, ಯುನೆಸ್ಕೋಗೆ ಒಬ್ಬ ಟಾಪ್ ಸೈಂಟಿಸ್ಟ್ಗಳು ಗೋವರ್ಧನ್ ಮೆಹ್ತಾ ಅಂತವರು, ಎಸ್ ಯುವರ್ ಅಚೀವ್ಮೆಂಟ್ಸ್ ಇಸ್ ಸೋ ಮಚ್, ಇಂಡಿಯಾ ಮೇ ನಾಟ್ ರೆಕಗ್ನೈಸ್ ಬಟ್ ದಿ ವರ್ಲ್ಡ್
ವಿಲ್ ರೆಕಗ್ನೈಸ್
ಅಂದ್ಬಿಟ್ಟು ಅವರು ಅವರೊಟ್ಟಿಗೆ ಅವರೇ ನಂದೆಲ್ಲ ತರ್ಸ್ಕೊಂಡು ನಾಮಿನೇಟ್ ಮಾಡಿದ್ರು. ಇಂಡಿಯಾದಲ್ಲಿ ಒಂದು ನನ್ನ ಸೆಲ್ ಅಂಡ್ ಮಾಲಿಕ್ಯುಲರ್ಸ್ ಬಯಾಲಜಿನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಾನು ನನ್ನ ಒಂದನ್ನ ಪ್ರಪೋಸ್ ಮಾಡಿ ಕಳಿಸ್ತರು. ಇದು ಇದ್ರ ಯುನೆಸ್ಕೋದ್ದು ಒಂದು ಪಾರ್ಟ್, ಇದು ಈ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸ್ ಯುನೆಸ್ಕೋದ್ ಒಂದು ಪಾರ್ಟ್. ಈಗ 1.5 ವರ್ಷದ ಹಿಂದೆ ಇವರು ನಾಮಿನೇಟ್ ಮಾಡಿ, ರಂಗಪ್ಪ ಇಲ್ಲೇನೇ ಆಗಿರ್ಬೋದು ನಾವು ವರ್ಲ್ಡ್ ಅಕಾಡೆಮಿ ಫೆಲೋ ಮಾಡಬೇಕು ಅಂತೇಳಿ. ಅವರು ನನ್ನ ಫೀಲ್ಡಲ್ಲಿ ನನಗೊಂದೇ ಒಂದು ಇಂಡಿಯಾದಲ್ಲಿ, ಅದನ್ನು ಸೆಲೆಕ್ಷನ್ ಕಮಿಟಿ ಯಾರು ಅಂತಂದರೆ ನೊಬೆಲ್ ಪ್ರೈಸ್ ಬಂದಿರೋರು ಇರ್ತಾರೆ, ಅವರು ರಿಯಲ್ ವರ್ತ್ ಯಾರಿರ್ತಾರೆ ಅವರು ಮಾತ್ರ. ಅದರ ಆಫೀಸು ಟ್ರೇಸ್ಟ್ನಲ್ಲಿ ಇಟಲಿನಲ್ಲಿದೆ.
ಸರಿ ಸರ್.
100 ಕಂಟ್ರೀಸ್ ಭಾಗವಹಿಸಿರ್ತವೆ, ಅವ್ರನ್ನೆಲ್ಲ ಎಷ್ಟು ಜನ ಅಪ್ಲಿಕೇಶನ್ ಅವರೆಲ್ಲಾನು ನೋಡಿ ನನಗೆ ಕೊಡಬೇಕು ಅಂತಂದರೆ ಐ ಹ್ಯಾವ್ ಡನ್ ರಿಯಲ್ ವರ್ಕ್ ಸೈನ್ಸ್. ಹಾಗಾಗಿ ಈ ಸಾರಿ 23 ಜನವರಿಗೆ ಜನವರಿನಲ್ಲಿ ಇಂದ ಎಫೆಕ್ಟ್ ಬರೋ ಥರ ದಿ ಯುನೆಸ್ಕೋ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸ್ ನಾನು ಫೆಲೋ ಮಾಡಿ ನನಗೆ ಕೊಟ್ಟಿದ್ದಾರೆ. ಇನ್ನು ಹೈವ್ ಇದೊಂಥರ ಮಿನಿ ನೊಬೆಲ್ ಪ್ರೈಸ್ ಬಂದಂಗೆ ನನಗೆ. ನನ್ನಂಥವನಿಗೆ ನಾನು ಎಲ್ಲೋ ಮೂಲಿನಲ್ಲಿ ದನ ಕಾಯ್ಕೊಂಡಿದ್ದ
ಇಡೀ ಮೈಸೂರು ಯೂನಿವರ್ಸಿಟಿನೇ ಒಂದು ಧನ್ಯತೆ ಮತ್ತೆ ಒಂದು ಸಂತೋಷ ಸಂಭ್ರಮ ಪಡಬೇಕಾದಂತ.
ಈ ಕರ್ನಾಟಕದಲ್ಲಿ ಯಾವುದೇ ವಿಶ್ವವಿದ್ಯಾಲಯಗಳು ತಗೊಂಡ್ರು,
ಕರೆಕ್ಟ್,
ಈವನ್ ಪ್ರೈವೇಟ್ ಯೂನಿವರ್ಸಿಟೀಸ್ ತಗೊಂಡ್ರು, ಯಾರಿಗೂ ಈ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸ್ ಇಲ್ಲ.
ಹೌದು ಸರ್.
ಪಾಪ ಅವರಿಲ್ಲ ಅಂತ ನಾನು, ಅವ್ರಿಗೆ ನನಗಿಂತನೂ ಭೇದಾವಿಗಳಿದ್ದಾರೆ ಅವರಿಗೆ ಸಿಕ್ಕಿಲ್ಲ. ಇದು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ನನಗೆ, ಅದು ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಇರತಕ್ಕಂಥ ನನಗೆ ಒಂದು ಕೊಟ್ಟಿರ್ತಕ್ಕಂಥದ್ದು. ನನಗೆ ನಾನು ಏನೋ ಒಂದು ಕಡೆ ನಾನು ಮಾಡಿದ್ದ ಶ್ರಮಕ್ಕೆ ಒಂದು ಇದು ಒಂದು ರೆಕಗ್ನಿಷನ್ ಇದೆ ಅಂತ ನಾನು ಭಾಳಷ್ಟು.
ಸರ್, ಈ 2016 ತಾವು ಶತಮಾನೋತ್ಸವ ಆಚರಣೆ ಮಾಡಿದಾಗ ಮೈಸೂರು ವಿಶ್ವವಿದ್ಯಾನಿಲಯದ ಶತಮಾನೋತ್ಸವ ತಾವು ಅಧ್ವರ್ಯಗಳಾಗಿ ಕುಲಪತಿಗಳಾಗಿ ಅದನ್ನು ನಡೆಸಿದ ರೀತಿ, ಆ ವೈಖರಿ, ಆ ಒಂದು ಲೀಡರ್ಶಿಪ್ಪು ನಾವು ಎಂದೆಂದೂ ಮರೆಯಲಾಗದಂಥ ಒಂದು ಅನುಭವ. ಅದರ ಅಂಗವಾಗಿ 103 ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ ಮಾಡಿದ್ರೆ, ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ಸು, ಅದೊಂದು ದೊಡ್ಡ ಮೈಲಿಗಲ್ಲು ನಮ್ಮ ವಿಶ್ವವಿದ್ಯಾಲಯಕ್ಕೂ ವೈಯಕ್ತಿಕವಾಗಿ. ತಮಗೂ ಅದು ಸಂಭ್ರಮ ಸಂತೋಷ ಪಡಬೇಕಾದಂಥದ್ದು. ಅನೇಕ ನೊಬೆಲ್ ಲಾರೇಟ್ಸ್ನ ಕರೆಸಿದಿರಿ, ಜೊತೆಗೆ ಪ್ರಧಾನಮಂತ್ರಿಗಳು ಬಂದರು, ರಾಷ್ಟ್ರಪತಿಗಳು ಬಂದರು, ಉಪರಾಷ್ಟ್ರಪತಿಗಳು ಬಂದರು, 3 ಕಾನ್ಸ್ಟಿಟ್ಯೂಷನಲ್ ನಿಮ್ಮ ಸಮ್ಮುಖದಲ್ಲಿ ಬಂದು ಈ ಸಂಭ್ರಮದಲ್ಲಿ ಅವರು ಭಾಗವಹಿಸಿದರು. ಅದೆಲ್ಲ ಸುವರ್ಣಾಕ್ಷರದಲ್ಲಿ ಬರೆದು ಇಡಬೇಕಾದಂಥ ಒಂದು ಸಂದರ್ಭ. ಆ ನ್ಯಾಷನಲ್ ಸೈನ್ಸ್ ಕಾಂಗ್ರೆಸ್ಸಿನ ಆ ಹಿನ್ನೆಲೆ ಒಳಗಡೆ ನಿಮ್ಗಾದ ಸಂಭ್ರಮನ ಒಂದು ಮಾತಲ್ಲಿ ಹೇಳಿ ಸರ್.
ನೋಡಿ, ನಾನು ಬೆಳೆದ ಮೇಲೆ ನಾನು ಪ್ರೊಫೆಸರ್ ಆಗಿದ್ದಾಗ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನವರು ಕರೆದರು ನೀವು ಬರಬೇಕು ಅಂತೇಳಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ 100 ಇಯರ್ಸ್ ಆಗ್ತಿರ್ಬೇಕಾರೆ, ಸಿ ನಿಮ್ಗೆ ಗೊತ್ತಿದೆ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ವಿಲ್ ಇನಾಗ್ರೇಟ್ ದಿ
ಅದೊಂದು ಮೊದಲಿಂದ ನಡ್ಕೊಂಡ್ಬಂದಿರುವಂಥ ಪದ್ಧತಿ.
ನಾನು ಇಟ್ ಈಸ್ ಸೋ ಕೋಇನ್ಸಿಡೆನ್ಸ್, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಗಿರಿ ಮುಗಿದ ಮೇಲೆ ನಾನು ಮೈಸೂರು ವಿಶ್ವವಿದ್ಯಾಲಯ ಕುಲಪತಿಯಾಗಿ ಬಂದಾಗ 2016 ಇಸ್ ಎ ಹಂಡ್ರೆಡ್
ಇಯರ್ಸ್ ಕೋಇನ್ಸಿಡೆನ್ಸ್. ಅದು
ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ನವ್ರನ್ನ ಹೋಗಿ ಕೇಳ್ಕೊಂಡೆ, ನಮಗೆ 100 ಇಯರ್ಸ್ದು ಕೊಡಿ, ನಮಗೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಮಾಡ್ತೀನಿ ಅಂತ. ಹಿಂದೆ ಇಂದಿರಾ ಗಾಂಧಿ ಇದ್ದಾಗ
ಆಗಿತ್ತು. ಹೌದು, ತಾವು ನೋಡಿದ್ರಿ ಅವ್ರನ್ನ ಬಂದಾಗ.
ನಾನು ಚಿಕ್ಕ ಹುಡುಗ,
ಹೌದು,
ಸ್ಟೂಡೆಂಟ್,
ಹೌದು,
ವೆರಿ ಸ್ಟೂಡೆಂಟ್ ಮಾಡಿದ್ದೆ. ಇದನ್ನು ಮಾಡಬೇಕು, ನೀವು ಮಾಡೋಕ್ಕಾಗತ್ತಾ ಅಂತ ಒಂದು ಇದು ಒಂದು ನೋಡಿ. 100 ಏತ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇದೆ, ಬಟ್ ಈಗಲೂ ಜನ ಮೈಸೂರಲ್ಲಿ ಆದಂಥ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಬಂದು ಮಾಡಿ ಮಾತಾಡಿದ ಭಾಷಣ
ಹೌದು,
ಅದನ್ನು ಇವತ್ತು ಕೂಡ ಜನ ಮೆಲ್ಕಾಕ್ತಾರೆ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಲ್ಲಿ. ಅದಾದ ಇಮ್ಮಿಡಿಯೇಟ್ ಆಗಿ ನಂದು ಇದು ನೋಡಿ ನನ್ನನ್ನೇ ಪ್ರೆಸಿಡೆಂಟ್ ಮಾಡಿಬಿಟ್ರೋದು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಗೆ, ಅದು ಒಂದು ಭಾಗ. ಈ 100 ಇಯರ್ಸ್ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆಗಿದ್ರು, ನಾನು ಹೇಳಿದೆ ಅವರು ಇದೇ ವಿಶ್ವವಿದ್ಯಾಲಯದ ಓದಿದ್ರು, ಸರ್ ನೀವು ಇದೇ ವಿಶ್ವವಿದ್ಯಾಲಯದ ಓದಿದ್ದೀರಿ, ನನಗೆ ಒಳ್ಳೆ ಫಂಡಿಂಗ್ ಕೊಡಿ, 100 ಇಯರ್ನ ಮಾಡ್ತೀನಿ. ಪಾಪ ಬಹಳ ಸಂತೋಷದಿಂದ ನನಗೆ ಜನರಸ್ ಆಗಿ ಫಂಡ್ ಕೊಟ್ಟು ಅವ್ರನ್ನ ನೆನ್ಕೊಳ್ಳದೆ ಇದ್ರೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯ ಇದು ಏನು ನಾನು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ, ಇದು ಅವರ ಪ್ರೀತಿ ವಿಶ್ವಾಸ ಅಂತ ನಾನು ಅನ್ಕೊಂಡಿದ್ದೀನಿ. ಆಗ ಅವರಿದ್ರು, ಅವ್ರು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೌದು ಕೊಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಅವ್ರನ್ನ ನೆನೆಯಬೇಕು ನಾನು ಇವತ್ತು. ಅದನ್ನ ಬಹಳ ದೈನಿತ ಭಾವದಿಂದ ಅವ್ರಿಗೆ ನಾನು ಐ ಮಸ್ಟ್ ಬಿ ಗ್ರೇಟ್ಫುಲ್ ಟು
ರೈಟ್ ಸರ್.
ಆವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದರು ಇನಾಗ್ರೇಟ್ ಮಾಡಕ್ಕೆ,
ಕರೆಕ್ಟ್,
ವರ್ಲ್ಡ್ ಡಿಕ್ಟರಿಗೆ ವೈಸ್ ಪ್ರೆಸಿಡೆಂಟ್ ಬಂದರು, ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ಮೋದಿಯವರು
ಸೈನ್ಸ್
ಕಾಂಗ್ರೆಸ್ ಇನಾಗ್ರೇಟ್ ಮಾಡಿಕೊಟ್ರು, 10 ಜನ ನೊಬೆಲ್ ಅರಿಯೇಟ್ಸ್. ನೊಬೆಲ್ ಅರಿಯೇಟ್ಸ್ ಬರೋದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. 10 ಜನನ ಮೈಸೂರು ವಿಶ್ವವಿದ್ಯಾಲಯ ಕರೆಸಿದ್ದೀನಿ ಅಂದ್ರೆ ಅವರು ನಾನು ಯಾರು ನಾನು ಎಂತವನು ಅಂತ ತಿಳ್ಕೊಂಡೆ ಅವರು ನನಗೆ ಆಕ್ಟ್ ಮಾಡೋದು.
ಕರೆಕ್ಟ್,
ನನಗೆ ಬ್ಯಾಕ್ಗ್ರೌಂಡ್ ಚೆಕ್,
ವಾಟ್ ಇಸ್ ದಿಸ್
ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು
ಅವ್ರಿಗೊಂದು ಸ್ಟೇಟಸ್ ಇದೆಯಾ,
ಕ್ರೆಡಿಬಿಲಿಟಿ ಇದೆಯಾ
ಅಂತ
ನೋಡ್ಕೊ. 10 ಜನ ಬಂದಿದ್ರು ಇವತ್ತು ಮೈಸೂರು ವಿಶ್ವವಿದ್ಯಾಲಯಕ್ಕೆ, 10 ಜನ ನೊಬೆಲ್ ಲಾರೇಟ್ ಬಂದವರಿದ್ರೆ ಇಡೀ ಐ ಡೋಂಟ್ ಥಿಂಕ್ ಇಂಡಿಯಾದಲ್ಲಿ ಯಾವುದೇ ವಿಶ್ವವಿದ್ಯಾಲಯ ಇಂಪಾಸಿಬಲ್, 10 ಜನ ನೊಬೆಲ್ ಲಾರೇಟ್ಸ್ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ.
ಅದಕ್ಕೆ ಸರ್ ಈಗ ಎಲ್ಲರೂ ಅಡ್ಮಿನಿಸ್ಟ್ರೇಟರ್ಸ್ ಆಗ್ತಾರೆ, ವೈಸ್ ಚಾನ್ಸಲರ್ ಆಗ್ಬೋದು, ಏನೇ ಆಗ್ಬೋದು, ಒಂದು ಇಂಡಿಫೈನಬಲ್ ಎಲಿಮೆಂಟ್ ಅಂತ ಒಂದಿದೆ, ಕರಿಸ್ಮಾ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ನಾವು ಒಂದು ಚರಿಷ್ಮಾ ಅಂತ ನಾವು ಮಾಡ್ಕೊಂಡಿದ್ದೀವಿ ಕನ್ನಡದಲ್ಲಿ. ಅದು ಬಹಳ ಮುಖ್ಯ, ಅದನ್ನು ಡಿಫೈನ್ ಮಾಡೋಕ್ಕಾಗಲ್ಲ. ಪರ್ಸನಾಲಿಟಿ ಅದು ಇದ್ರೆ ಇರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಆ ರೀತಿಯಾದಂಥ ಒಂದು ಕರಿಸ್ಮ್ಯಾಟಿಕ್ ಪರ್ಸನಾಲಿಟಿ ತಮಗಿದ್ದರಿಂದ ತಮ್ಮ ವರ್ಚಸ್ಸಿನಿಂದಾಗಿ ಇಷ್ಟೆಲ್ಲ ಸಾಧ್ಯ ಆಯಿತು. ಸರ್, ಪ್ರಾರಂಭದಲ್ಲೇ ಹೇಳಿದ್ರಿ ಹಳ್ಳಿಯಿಂದ ಬಂದವನು ನಾನು, ಕೃಷಿಕ ಹಿನ್ನೆಲೆಯಿಂದ ಬಂದವನು ಅಂತ ಹೇಳ್ತಾ ಹೇಳ್ತಾನೆ, ಹೇಗೆ ನೀವು ದೊಡ್ಡ ಸಾಧಕರಾಗಿ ವಿಕಾಸವಾದ್ರಿ ಅನ್ನೋದು ಈ ಸಂದರ್ಶನದ ಮೂಲಕ ಪ್ರಕಟ ಆಯಿತು. ಈಗ ರೇಡಿಯೋ ಮಾನಸ ಕೇಳ್ತಾ ಇರುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ತಾವು ಏನು ಸಂದೇಶ ಅಥವಾ ಕಿವಿಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್?
ಈಗ ನ್ಯಾಷನಲ್ ಸೈನ್ಸ್ ಡೇ ಪರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಕಳಕಳಿಯ ಮನವಿ, ಒಂದು ವಿಜ್ಞಾನವನ್ನು ಅಭ್ಯಸಿಸಬೇಕು, ವಿಜ್ಞಾನನ ಓದಬೇಕು, ಕಷ್ಟಪಟ್ಟು ವಿದ್ಯೆಯನ್ನು ಕಲಿಬೇಕು, ಬೇರೆ ದಾರಿಗಳನ್ನ ಹುಡುಕೊಂಡು ವಿದ್ಯೆಯನ್ನು ಕಲಿಬಾರ್ದು.
ಶಾರ್ಟ್ಕಟ್
ಬರಬಾರ್ದು. ಯಾರು ಕಷ್ಟಪಟ್ಟು ವಿದ್ಯೆಯನ್ನು ಕಲಿತಾರೆ ಅವ್ರಿಗೆ ಒಳ್ಳೇದು ಆಗೇ ಆಗ್ತದೆ, ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ, ಜೊತೆಗೆ ಅವರು ಪ್ರಪಂಚಕ್ಕೆ ಬೇಕಾಗ್ತಾರೆ. ಇವತ್ತು ಪ್ರಪಂಚಕ್ಕೆ ಬೇಕಾಗಿರೋದು ಅಂತ ಒಳ್ಳೆ ವಿಜ್ಞಾನಿಗಳು, ಒಳ್ಳೆ ಇಂಜಿನಿಯರ್ಸು, ಒಳ್ಳೆ ಡಾಕ್ಟರ್ಸು, ಒಳ್ಳೆ ಎಕಾನಮಿಸ್ಟ್, ಇಂಥವ್ರು, ಒಳ್ಳೆ ಟೀಚರ್ಸ್ ಇಂಥವ್ರು ಬೇಕಾಗಿರ್ತಕ್ಕಂಥದ್ದು. ಆ ದೃಷ್ಟಿನಲ್ಲಿ ನಮ್ಮ ಕಷ್ಟಪಟ್ಟು ಓದೋದು, ಹಾನೆಸ್ಟ್ ಆಗಿ ಓದೋದು, ವಿಜ್ಞಾನವನ್ನು ಹೆಚ್ಚು ಬಳಸೋದು. ಇವತ್ತು ಯಾವುದೇ ವೈಜ್ಞಾನಿಕ ಆವಿಷ್ಕಾರ ಅಥವಾ ಅದರ ಸಂಶೋಧನೆ ಇಲ್ಲ ಅಂದರೆ ಯಾವುದೇ ದೇಶ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಬುದ್ಧಿವಂತರಿದ್ದಾರೆ, ಸಾಕಷ್ಟು ಹಳ್ಳಿಯಿಂದ ಬಂದಿರತಕ್ಕಂಥವರಲ್ಲಿ ಸಾಕಷ್ಟು 100ಕ್ಕೆ 75 ಜನ ಸಾಕಷ್ಟು ಬುದ್ಧಿವಂತರಿದ್ದಾರೆ. ಅಂಥ ಬುದ್ಧಿವಂತರುಗಳಿಗೆ ಅವಕಾಶವನ್ನು ಕೊಟ್ಟು, ನೀವು ಹಳ್ಳಿಲಿ ಇದ್ದೀನಿ ನಾನು, ನನಗೆ ಯಾರೂ ಪ್ರೋತ್ಸಾಹ ಇಲ್ಲ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ, ಇವತ್ತು ಬೇಕಾದಷ್ಟು ಸರ್ಕಾರದಲ್ಲಿ ಸ್ಕೀಮ್ಗಳಿದ್ದಾವೆ, ಅವನ್ನೆಲ್ಲ ಬಳಸ್ಕೊಂಡು ನೀವೇ ಮುಂದೆ ಬಂದು ವಿಜ್ಞಾನವನ್ನು ಕಟ್ಟಬೇಕು, ದೇಶವನ್ನು ಕಟ್ಟಬೇಕು, ದೇಶದ ಪ್ರಗತಿಗೆ ನೀವು ಮೂಲ ಆಗಬೇಕು. ನಿಮ್ಮಿಂದನೇ ಈ ದೇಶ ಉಳಿದು, ಬೇರೆ ಯಾರಿಂದನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ವಿಜ್ಞಾನಿಗಳಿಂದ
ಸರಿಯಿಂದ
ಕೆಲಸ ಮಾಡ್ತಾರೆ ಈ ಕ್ಷೇತ್ರದಲ್ಲಿ ಅವ್ರಿಗೆ ಒಳ್ಳೇದಾಗ್ತದೆ. ಇವತ್ತು ರಾಮನ್ ಎಫೆಕ್ಟ್, ರಾಮನ್ ಕಂಡಿಡ್ದಿರ್ತಕ್ಕಂಥದ್ದು ಪ್ರಪಂಚದಲ್ಲಿ ಎಲ್ಲ ಕಡೆ ಉಪಯೋಗ ಆಗ್ತಿದೆ. ರಾಮನ್ ಎಫೆಕ್ಟ್ ಇವತ್ತು ಇಲ್ಲದೆ ಇದ್ರೆ ಅಲ್ಲೋಲಕಲ್ಲ ಇವತ್ತು ವಿಜ್ಞಾನದಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ಎಷ್ಟೊಂದು ನಾವು ಮುಂದೋಗಿದ್ದೀವಿ, ಅದು ಬಹಳಷ್ಟು ಮುಖ್ಯ. ವಿಜ್ಞಾನಕ್ಕೆ ಒತ್ತು ಕೊಡಬೇಕು, ವಿಜ್ಞಾನ ಓದಬೇಕು.
ಆಮೇಲೆ ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಸಬು
ಶ್ರದ್ಧೆಯಿಂದ ಇರೋದ್ರಲ್ಲಿ ಅದನ್ನು ಉಪಯೋಗ ಮಾಡ್ಕೊಂಡು ಆ ಪರಿಸ್ಥಿತಿಗೆ ತಕ್ಕಂತ ನೀವು ಎಲ್ಲವನ್ನ ಮಾಡೋದನ್ನ ಕಲ್ತ್ರೆ ಖಂಡಿತ ನಾವು ಸಕ್ಸಸ್.
ಶ್ರದ್ಧೆಗೆ ತಮ್ಮ ಬದುಕೆ ಒಂದು ಜ್ವಲಂತ ನಿದರ್ಶನ ಆಗಿದೆ ಸರ್.
ಅದರಿಂದ ನನ್ನಂತವ್ರು ಬೇಕಾವಶ್ಯನ ಇದ್ದಾರೆ, ನಾನು ಒಬ್ಬ ಅದರಲ್ಲಿ. ಅದರಿಂದ ಈ ನಮ್ಮ ವಿದ್ಯಾರ್ಥಿಗಳು ಈ ದೃಷ್ಟಿನಲ್ಲಿ ಅವರು ಹಾನೆಸ್ಟ್ ಆಗಿ ಕಷ್ಟಪಟ್ಟು ವಿಜ್ಞಾನವನ್ನು ಕಟ್ಬಿಟ್ಟು ಓದಬೇಕು ಅನ್ನೋದು ನನ್ನ ಮನಸ್ಸಲ್ಲಿ.
ಕೇಳುಗರೆ, ಪ್ರೊಫೆಸರ್ ಕೆಎಸ್ ಆರ್ ಅವರ ಸಾಧನೆ ಬಹಳ ದೊಡ್ಡದು. ಕರಿಯನ್ನು ಕನ್ನಡಿಯೊಳಗೆ ಹಿಡಿದಿಟ್ಟಂತೆ, ಕರಿ ಅಂದರೆ ಆನೆ, ಆನೆಯನ್ನು ಕನ್ನಡಿ ಒಳಗಡೆ ಹಿಡಿದಿಟ್ಟಾಗೆ ಈ ದೊಡ್ಡ ಸಾಧಕರ ಅಚೀವ್ಮೆಂಟ್ಗಳನ್ನ ಒಂದು ಸಣ್ಣ ಸಂದರ್ಶನದಲ್ಲಿ ಅಡಕ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಅವರ ಪರಿಚಯ ರೇಡಿಯೋ ಮಾನಸ 89.6 FM ಕೇಳುಗರಿಗೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಪುಟ್ಟ ಸಂದೇಶವನ್ನು ನಡೆಸಿದ್ದಾಯಿತು. ಬಿಡುವಿಲ್ಲದ ತಮ್ಮ ಕಾರ್ಯಭಾರದ ನಡುವೆ ಪ್ರೊಫೆಸರ್ ಕೆ ಎಸ್ ರಂಗಪ್ಪನವರು ಬಿಡು ಮಾಡಿಕೊಂಡು ಬಂದು ಅತ್ಯಂತ ಲವಲವಿಕೆಯಿಂದ, ಯಾವಾಗಲೂ ಅವರು ಲವಲವಿಕೆಯ ಸಾಕಾರ ಮೂರ್ತಿ, ಯಾವತ್ತೂ ಆಲಸ್ಯ ಇದು ಸಾಧ್ಯವಿಲ್ಲ ಅಂತ ಹೇಳೋದೇ ಇಲ್ಲ. ಇವತ್ತು ಅದೇ ಥರ ಬೆಳಿಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮುಗಿಸಿಕೊಂಡು ಬಂದು ಸ್ಟುಡಿಯೋದಲ್ಲಿ ಕೂತು ಬಹಳ ಲವಲವಿಕೆಯಿಂದ ಈ ಸಂದರ್ಶನದಲ್ಲಿ ಭಾಗವಹಿಸಿ ತುಂಬ ನಮ್ಮ ಹೃದಯವಾಗುವಂಥ ಸಮರ್ಪಕವಾದ ಉತ್ತರಗಳನ್ನ ನೀಡಿದ್ದಾರೆ. ವಿಜ್ಞಾನ ಹಾಗೂ ಆಡಳಿತಕ್ಕೆ ಸಂಬಂಧಿಸಿದಂತೆ ಮುಂದೆ ಪ್ರೊಫೆಸರ್ ಕೆ ಎಸ್ ಆರ್ ಮತ್ತೆ ಮಾತನಾಡಬೇಕು ಅನ್ನೋದು ನಮ್ಮ ಅಭಿಲಾಷೆ. ಅದನ್ನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಸರ್, ತಮಗೆ ತುಂಬ ತುಂಬ ಧನ್ಯವಾದಗಳು. ಕೇಳುಗರಿಗೂ ಕೂಡ ವಂದನೆಗಳು.
ನಾನು ಕೂಡ ತಮಗೆ ವಂದನೆಗಳನ್ನು ಹೇಳಲು ಬಯಸ್ತೇನೆ.
ಥ್ಯಾಂಕ್ ಯು ಸರ್.